ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಜಯೇಂದ್ರ ತೀರ್ಥರಿಗೆ ವಿಶೇಷವಾಗಿ ನಮಸ್ಕಾರವನ್ನು ಸಲ್ಲಿಸಿ ಅವರ ಆರಾಧನೆ ನಿನ್ನೆ ಆಯಿತು. ಸೊ ಆದ್ದರಿಂದ ಅವರನ್ನು ವಿಶೇಷ ಸ್ಮರಣೆ ಮಾಡಿಬಿಟ್ಟು ಶುರು ಮಾಡೋಣ. ವಿಷ್ಣು ಸಹಸ್ರನಾಮ ಅರ್ಥ ಚಿಂತನೆ. ಸೊ ಇದು ಋಷಿ ದೇವತೆ ಛಂದಸ್ಸು ಹೇಳ್ಬಿಟ್ಟು ಶುರು ಮಾಡೋಣ. ಅಸ್ಯ ಶ್ರೀ ವಿಷ್ಣೋ ದಿವ್ಯ ಸಹಸ್ರನಾಮ ಸ್ತುತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿ ಮನುಷ್ಟುಪ್ ಛಂದ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತ ಶ್ರೀ ಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧತೆ ಜಪ ವಿನಿಯೋಗ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ವಿಶ್ವಾಯ ನಮಃ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ಪ್ರಭು ಭೂತಕೃತ್ ಭೂತಪೃತ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಮುಕ್ತಾನಾಂ ಪರಮಾಗತಿ ಅವ್ಯಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರೇವ ಚ ಯೋಗೋ ಯೋಗವಿದಾಂನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹಪು ಶ್ರೀಮಾನ್ ಕೇಶವ ಪುರುಷೋತ್ತಮಃ ಸರ್ವ ಶರ್ವಶಿವಸ್ಥಾನುರ್ ಭೂತಾದಿರ್ ನಿಧವ್ಯ ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭುರೀಶ್ವರ ಸ್ವಯಂಭೂ ಶಂಭುರಾಜ್ಯ ಪುಷ್ಕರಾಕ್ಷ ಮಹಾಸ್ವನಃ ಅನಾಜ್ಞೋದಾತ ವಿಧಾತ ಧಾತುತ್ತಮ ಅಪ್ರಮೇಯೋ ಶ್ರೀಕೇಶ ಪದ್ಮನಾಭೋಮರ ಪ್ರಭು ವಿಶ್ವಕರ್ಮಾನಸ್ತುಷ್ಟ ಸ್ಲವಿಷ್ಟ ಸ್ಥವಿರೋಧ್ರುವ ಅಗ್ರಾಹ್ಯ ಶಾಶ್ವತ ಕೃಷ್ಣ ಲೋಹಿತಾಕ್ಷ ಪ್ರತದ್ದನಃ ಪ್ರಭೂತಸ್ತಿಕುಬ್ಧಾಮ ಪವಿತ್ರಂ ಮಂಗಳಂ ಪರಂ ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶಿಷ್ಟಪದಾವತಿ. ಇಲ್ಲಿ ಪವಿತ್ರಂ ಅನ್ನುವ ಶಬ್ದದ ಅರ್ಥ ಚಿಂತನೆ ಮಾಡಿದ್ದೀವಿ. ಅಲ್ಲಿ ವಿದ್ಯಾಮಾನ್ಯರು ಮಾಡಿರುವ ಆ ವಿಷ್ಣು ಸಹಸ್ರನಾಮ ವ್ಯಾಖ್ಯಾನ ಪುಸ್ತಕದಲ್ಲಿ ಕೊನೆಯಲ್ಲಿ ಸ್ವಲ್ಪ ವಿಶೇಷವಾದ ಕೆಲವು ಸಮ್ಟೈಮ್ಸ್ ಕ್ವಶನ್ಸ್ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಲ್ಲಿ ಒಂದು ಜಿಜ್ಞಾಸೆ ಅಂತೇಳಿ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಅದು ನೋಡಿಬಿಟ್ಟು ಹೋಗೋಣ. ಈ ಪವಿತ್ರ ಅನ್ನುವಾಗ ಬೇರೆ ಬೇರೆ ರೀತಿಯಲ್ಲಿ ಬಿಡಿಸಿ ಹೇಳಿದ್ದೀವಿ. ಅದು ಪಾಪ್ಯುಲರ್ ಆಗಿರುವಂಥದ್ದು, ಎಲ್ಲರಿಗೂ ಗೊತ್ತಾಗಿರುವಂತಹ ಅರ್ಥ ಪವಿತ್ರವಾದದ್ದು, ಬಹಳ ಶುದ್ಧವಾಗಿರುವಂಥದ್ದು, ಪಾವನ ಪರಮಾತ್ಮನ ತೀರ್ಥ ಆಗಲಿ ಪಾದೋದಕ ಆಗಲಿ ಇವೆಲ್ಲವೂ ಕೂಡ ಪವಿತ್ರವಾದದ್ದು ಅಂತ ಹೇಳಿ ಅದು ಪ್ರಸಿದ್ಧವಾಗಿರುವ ಅರ್ಥ ತಗೊಂಡಾಗ ಪರಮಾತ್ಮ ಪವಿತ್ರಾನಾಂ ಪವಿತ್ರಮಯೋ ಮಂಗಳಾನಾಂ ಚ ಮಂಗಳಂ ಅಂತ ಹೇಳಿದಂತೆ ಅವನು ಸ್ವಯಂ ಪವಿತ್ರನಾಗಿರುವುದು ಮಾತ್ರವಲ್ಲದೆ ಎಲ್ಲರಿಗೂ ಪವಿತ್ರತೆಯನ್ನು ಅವರವರ ಯೋಗ್ಯತೆಗೆ ತಕ್ಕಂತೆ ಎಲ್ಲಿ ಕೊಡಬೇಕೋ ಅಲ್ಲಿ ಕೊಡ್ತಾನೆ. ಅಷ್ಟೇ ಅಲ್ಲದೆ ಆ ಪರಮಾತ್ಮ ಅವನು ಸ್ವಯಂ ಪೂರ್ಣ ಪವಿತ್ರ, ಸ್ವತಂತ್ರ ಪವಿತ್ರ. ಅವನ ಪಾದೋದಕ ಗಂಗೆ, ಅದಕ್ಕೂ ಪಾವಿತ್ರತೆ ಬರುವುದು ಮಾತ್ರವಲ್ಲದೆ ಗಂಗೆ ಪರಮ ಪವಿತ್ರಳು. ಗಂಗೆಯಲ್ಲಿ ಸ್ನಾನ ಮಾಡಿದವರಿಗೂ ಸಹಿತ ಪವಿತ್ರತೆಯನ್ನು ಕೊಡುವವಳಾಗಿದ್ದಾಳೆ, ಶುದ್ಧ. ಅದು ಜಡವಾದ ಜಲ ಅಂತ ಮಾತ್ರ ಸ್ನಾನ ಮಾಡಿದರೆ ಹೊರಗೆ ಮಾತ್ರ ಸ್ವಲ್ಪ ಶುದ್ಧತೆ ಬರಬಹುದಷ್ಟೆ. ಆದರೆ ಅಲ್ಲಿ ಆ ತತ್ವಾಭಿಮಾನಿ ದೇವತೆಯ ಚಿಂತನೆ, ಆ ಗಂಗಾದೇವಿಯ ಚಿಂತನೆಯನ್ನು ಮಾಡ್ತಾ ಆ ಗಂಗಾದೇವಿ ಪರಮಾತ್ಮನ ಪಾದೋದಕ ಅಲ್ಲಿ ಬಂದು ನೆಲೆಸಿ ಅಲ್ಲಿ ಅವಳು ವಿಶೇಷವಾಗಿ ತಾನು ಆ ಭಗವಂತನ ಆಜ್ಞೆಯಂತೆ ಇದ್ದು ಬಂದಿದ್ದಾಳೆ ಅನ್ನುವ ಅನುಸಂಧಾನದಿಂದ ನಾವು ಯಾವಾಗಾದರೆ ಗಂಗಾ ಸ್ನಾನವನ್ನು ಮಾಡ್ತೀವೋ ಆವಾಗ ಆ ಗಂಗಾ ಸ್ನಾನದ ಪೂರ್ಣ ಫಲ ಬರುತ್ತೆ. ಆ ಪೂರ್ಣ ಫಲ ಅಂದ್ರೆ ಹೊರಗಿನೂ ಪವಿತ್ರ ಮಾಡುತ್ತೆ, ಒಳಗೂ ಪವಿತ್ರ ಮಾಡುತ್ತೆ. ಒಳಗಿನ ಪವಿತ್ರತೆ ಬರಬೇಕಂದ್ರೆ ಮಾನಸಿಕ ಅನುಸಂಧಾನದಿಂದ ಒಳಗಿನ ಪವಿತ್ರತೆ, ಹೊರಗಿನ ಪವಿತ್ರತೆ ಅದು ಕೂಡ ಆ ಅನುಸಂಧಾನದಿಂದ ಹೆಚ್ಚಾಗತ್ತೆ. ಮಾಮೂಲಾಗಿ ನೀರು ನಮ್ಮನ್ನು ಶುದ್ಧಗೊಳಿಸುತ್ತೆ, ಆದರೆ ಆ ಅನುಸಂಧಾನ ಮಾಡಿದಾಗ ಆ ಶುದ್ಧತೆ ಇನ್ನೂ ಚೆನ್ನಾಗಾಗತ್ತೆ ಅಂತ ನಾವು ವಿಶ್ವಾಸ ಮಾಡಿ ಮಾಡುವಂಥದ್ದು. ಆ ಪವಿತ್ರತೆಯನ್ನು ಕೊಟ್ಟಾಗ ನಾವು ಪುರುಷ ಸೂಕ್ತ ಮಾಡಿದ್ದೀವಿ, ಪದ್ಭ್ಯಾಂ ಶೂದ್ರೋ ಅಜಾಯತ ಅಂತೇಳಿ. ಪರಮಾತ್ಮನ ಪಾದಗಳಿಂದ ಶೂದ್ರ ಹುಟ್ಟಿ ಬಂದ, ಅದಕ್ಕೆ ನಾವು ಪಾದಗಳಿಂದ ಹುಟ್ಟಿ ಬಂದ ಅಂತ ಕಡಿಮೆ ಮಾಡ್ತಾ ಇದ್ದಾರೆ. ಎಲ್ಲರನ್ನೂ ಪವಿತ್ರಗೊಳಿಸುವ ಗಂಗಾಜಲವು ಗಂಗೆಯೇ ಪರಮಾತ್ಮನ ಪಾದದಿಂದ ಬಂದಿದ್ದಾಳೆ. ಸೊ ಪಾದದಿಂದ ಬಂದಿದ್ದು ಕಡಿಮೆ ಮಾಡುತ್ತೆ, ಅದು ಅಲ್ಪತ್ವವನ್ನು ಹೇಳುತ್ತೆ. ಅಂದ್ರೆ ಗಂಗೆಯೇ ಅಲ್ಪ ಅಂತ ಹೇಳಬೇಕಾಗಿ ಒಂದು ಪ್ರಸಂಗ ಬರುತ್ತೆ. ಗಂಗೆಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ, ಯಾಕೆ ಭಗವಂತನ ಪಾದದಿಂದ ಬಂದಿದ್ದಾಳಂತೆ. ಆದ್ದರಿಂದ ಪಾದದಿಂದ ಬರುವುದು ಅದು ದೊಡ್ಡಸ್ತಿಗೆ, ಅದು ಬಹಳ ವಾಂಛನೀಯವಾದದ್ದು, ಬೇಕಾಗಿದ್ದು, ಅದು ಈಸಿ ಅಲ್ಲ, ಅದು ಬಹಳ ಕಷ್ಟವಾದದ್ದು. ಆದರೆ ಇನ್ನೊಂದು ಪ್ರಶ್ನೆ ಬರುತ್ತಾಗ, ಆಯಿತು ಶುದ್ರ ಪಾದದಿಂದ ಬಂದಿದ್ದಾನಂದ್ರೆ ಕಡಿಮೆ ಮಾಡಿದಂತೆ ಆಗೋದಿಲ್ಲ, ಒಳ್ಳೆಯದು ಹೆಚ್ಚು ಮಾಡಿದಂತೆ ಆಗತ್ತೆ ಅಂತ ಹೇಳಿದರೆ, ಪರಮಾತ್ಮನ ಪಾದದಿಂದ ಹುಟ್ಟಿ ಬಂದವನು ಶುದ್ರ, ಪರಮಾತ್ಮನ ಪಾದದಿಂದ ಹುಟ್ಟಿ ಬಂದಿದ್ದು ಗಂಗೆ. ಪಾದದಿಂದ ಹುಟ್ಟಿ ಬಂದುವುದು ಪವಿತ್ರತೆಯನ್ನು ಕೊಡುವಂತಾದ್ದರೆ ಪರಮಾತ್ಮನ ಪಾದದಿಂದ ಹುಟ್ಟಿ ಬಂದ ಶೂದ್ರನು ಪವಿತ್ರನಾಗಬೇಕು. ಆದರೆ ಶೂದ್ರ ನಾವು ಅವನಿಗೆ ವೇದಾಧ್ಯಯನವೇ ಇಲ್ಲ ಅಂತ ಹೇಳ್ತೀವಿ. ಎಲ್ಲ ಹೊರಗೆ ಒಳಗೆ ಪವಿತ್ರಗೊಳಿಸುವ ಸಾಮರ್ಥ್ಯವನ್ನು ಪಡೆದಿರುವಂತಹ ಗಂಗೆ ಪರಮಾತ್ಮನ ಪಾದದಿಂದ ಬಂದರೆ, ಅದೇ ಪಾದದಿಂದ ಹುಟ್ಟಿ ಬಂದಂತಹ ಶೂದ್ರನು, ಅವನು ಪವಿತ್ರ ಹೌದೋ ಇಲ್ಲವೋ ಎರಡನೇ ಮಾತು ದೂರ ಇಡೋಣ, ಅವನಿಗೆ ವೇದಾಧ್ಯಯನ ಅಧಿಕಾರವೇ ಇಲ್ಲ, ವೇದಾಧಿಕಾರವೇ ಇಲ್ಲ ಅಂತ ಹೇಳ್ತೀವಿ. ಸೊ ಅಚೇತನವಾದ ಗಂಗಾಜಲದಲ್ಲಿ ಪರಮಾತ್ಮನ ಸಂಬಂಧದಿಂದ ಪಾವಿತ್ರ ಬಂದರೆ, ಚೇತನರಾದ ಶೂದ್ರರಲ್ಲಿ ಪರಮಾತ್ಮನ ಭಕ್ತಿಯಿಂದ ಇನ್ನು ಪಾವಿತ್ರ ಚೆನ್ನಾಗಿ ಬರಬೇಕು. ಆದರೆ ಅದು ಹಾಗೆ ಬರ್ತಾ ಇಲ್ಲವಲ್ಲ, ಹೇಗೆ? ವೈ ಡಿಫರೆನ್ಶಿಯೇಷನ್? ಸೊ ಪಾದದಿಂದ ಬಂದ ಗಂಗೆ ಮಾತ್ರ ತಾನು ಪವಿತ್ರನಾಗಿ ಇನ್ನೊಬ್ಬರನ್ನು ಪವಿತ್ರಗೊಳಿಸುವ ಸಾಮರ್ಥ್ಯ ಅಷ್ಟು ಬಂತು. ಅದೇ ಪಾದದಿಂದ ಬಂದ ಶೂದ್ರ ತಾನೂ ಪವಿತ್ರ ಅಂತ ಹೌದೋ ಇಲ್ಲವೋ ಸಂಶಯ ಒಂದು. ಎರಡನೆಯದು, ಅವನಿಗೆ ವೇದ ಅಧಿಕಾರವೇ ಇಲ್ಲ. ಇನ್ನೊಬ್ಬರನ್ನು ಪವಿತ್ರಗೊಳಿಸುವಂತಹ ಆ ವೇದ, ಅದು ಅವನಿಗೆ ಅಧಿಕಾರವೇ ಇಲ್ಲದೆ ಮಾಡಿದೆ, ಇರುವ ಪ್ರಸಂಗ ಬಂತು. ಇದು ಹೇಗೆ ಅಂತ ಹೇಳಿದರೆ, ನೋಡ್ರಿ, ಇದು ಜಾತಿ. ನಾವು ನೋಡಿ, ವರ್ಣ ಜಾತಿ ಎಂಬುದು ಒಂದು ಡಿಫರೆನ್ಸ್ ನೋಡಿದ್ವಿ. ಒಂದು ಎರಡನೇದಾಗಿ, ಅಚೇತನ ಚೇತನ ಡಿಫರೆನ್ಶಿಯೇಷನ್ ಮಾಡಬೇಕು. ಅಚೇತನವಾದ ಗಂಗಾಜಲದಲ್ಲಿ ಪರಮಾತ್ಮನ ಸಂಬಂಧದಿಂದ ಪವಿತ್ರ ಬಂದಿದೆ, ಆದರೆ ಅಲ್ಲಿ ಚೇತನರಾದ ಶೂದ್ರರು ಅವರು ಪವಿತ್ರರಾಗಬೇಕು, ಅವರು ಪವಿತ್ರರಾಗಬೇಕಂತ ಹೇಳಿದರೆ ಪರಮಾತ್ಮನ ಭಕ್ತಿ ಇದ್ದರೆ ಮಾತ್ರ, ಅಂದರೆ ಭಕ್ತಿಯಿಂದ ಪಾವಿತ್ರತೆ ಉಂಟಾಗತ್ತೆ, ಭಕ್ತಿ ಇಲ್ಲದಿದ್ದರೆ ಪಾವಿತ್ರತೆ ಬರೋದಿಲ್ಲ. ಅಂದರೆ ಡಿಫರೆನ್ಶಿಯೇಷನ್, ಚೇತನರಿಗೆ ಉತ್ತರದಾಯಿತ್ವ, ರೆಸ್ಪಾನ್ಸಿಬಿಲಿಟಿ ಇದೆ. ಜಡಕ್ಕೆ ಯಾವುದೂ ಇಲ್ಲ. ಜಡಕ್ಕೆ ಒಂದು ಕಾರ್ಯ ಮಾಡುವುದು, ಇದು ಮಾಡಿದರೆ ಕರ್ಮ ಅನ್ನುವ ಕರ್ಮಬಂಧ ಇಲ್ಲ ಜಡಗಳಿಗೆ. ಚೇತನಗಳಿಗೆ ಕರ್ಮಬಂಧ ಇದೆ. ಗಂಗಾಜಲ, ಜಡವಾದ ಗಂಗಾಜಲಕ್ಕೆ ಕರ್ಮಬಂಧ ಇಲ್ಲ. ಅದು ಪವಿತ್ರತೆ ಮಾಡಿದ್ರೆ ಪವಿತ್ರ ಆಗತ್ತೆ, ಪವಿತ್ರ ಶಕ್ತಿ ಇದ್ದು ಕೊಟ್ಟರೆ ಇರತ್ತೆ, ಕೊಡದಿದ್ರೆ ಇರುವುದಿಲ್ಲ, ಅಷ್ಟೇ ಅದು ಜಡ. ಸರಿ, ಗಂಗೆ ಏನೇ ತಗೊಂಡ್ರೆ, ತತ್ವಾಭಿಮಾನಿ ದೇವತೆ ತಗೊಂಡ್ರೆ, ಆ ದೇವತೆ ಅತ್ಯಂತ ಉತ್ತಮಳಾಗಿದ್ದಾಳೆ. ನಮ್ಮ ಕಕ್ಷೆಯಲ್ಲೇ ಸೇರಿದವಳಲ್ಲ, ಮಾನವ ಕಕ್ಷನೇ ಅಲ್ಲ, ಎಲ್ಲೋ ಮೇಲೆ ಇರುವಂಥವಳು. ಸೊ ಚೇತನರಾದ ಗಂಗೆಯು ಬಹಳ ಮೇಲೆ ಇರುವಂಥವಳು, ಅವಳಿಗೆ ಸ್ವತಃ ಸಾಮರ್ಥ್ಯ ಇದೆ. ಜಡವಾದ ಜಲ, ಅದು ಕರ್ಮ ಬಂಧ ಇಲ್ಲ ಅದಕ್ಕೆ, ಆದ್ದರಿಂದ ಅದು ಪವಿತ್ರವಾಗತ್ತೆ. ಆದರೆ ಶೂದ್ರರು ಅಂತ ತಗೊಂಡಾಗ ಅವರಿಗೆ ಕರ್ಮಬಂಧ ಅನ್ನೋದೊಂದಿದೆ ಚೇತನರಾಗಿರುವ ಕಾರಣದಿಂದ. ಇಲ್ಲಿ ಶರೀರದ ಬಗ್ಗೆ ಮಾತಾಡ್ತಾ ಇಲ್ಲ, ಪವಿತ್ರತೆ ವೇದಾಧಿಕಾರ ಇದೋ ಇಲ್ಲೋ ಅನ್ನೋದು ಶರೀರದ ವಿಷಯ ಅಲ್ಲ, ಅದು ಚೇತನರಿಗೆ ಸಂಬಂಧಪಟ್ಟ ವಿಷಯ. ಸೊ ಚೇತನರಾದಂತಹ ಶೂದ್ರರಿಗೆ ಕರ್ಮಬಂಧ ಅನ್ನೋದೊಂದಿದೆ, ಪಾಪಬಂಧ, ಕರ್ಮಬಂಧ, ಏನೋ ಪೂರ್ವಜನ್ಮ ಪಾಪ ಮಾಡಿರ್ಬೋದು, ಏನೋ ಮಾಡಿರ್ಬೋದು. ಅದು ಅಷ್ಟೇ ಅಲ್ಲದೆ, ವೇದಗಳು ಶೂದ್ರರಿಗೆ ಅಧಿಕಾರ ಇಲ್ಲ ಅಂತ ಹೇಳುವ ಮೂಲಕವಾಗಿ, ವೇದಾಧಿಕಾರ ಇಲ್ಲ ಅಂತ ಹೇಳಿದ್ದೆ ಅಷ್ಟೇ ಹೊರತು ಮೋಕ್ಷಾಧಿಕಾರ ಇಲ್ಲ ಅಂತ ಹೇಳಲಿಲ್ಲ. ಅವರಿಗೆ ಮೋಕ್ಷ ಬರುವ ವಿಧಾನ ಬೇರೆ ರೀತಿಯಲ್ಲಿ, ಅದು ಕಡಿಮೆ ಮಾಡುವುದಂತಲ್ಲ. ಉದಾಹರಣೆಗೆ ನೋಡಿ, ನಾವು ಒಬ್ಬರಿಗೆ ಪೆಂಟಗನ್ನಲ್ಲಿಯೋ ಇಲ್ಲ ವೈಟ್ ಹೌಸ್ನಲ್ಲೋ ಕೆಲವರು ಹೋಗಬಹುದು, ಕೆಲವರು ಹೋಗಬಾರದು. ಯಾರು ಹೋಗಬಹುದು ಅಲ್ಲೆಲ್ಲರೂ ಶ್ರೇಷ್ಠರು, ಹೋಗಬಾರದೇ ಇರುವಂಥವರೆಲ್ಲ ಕನಿಷ್ಠರು ಅಂತಲ್ಲ. ಅದು ಒಂದು ಮೆಥಡಾಲಜಿ, ಒಂದು ಪ್ರಾಸೆಸ್ ಇದೆ. ಅದೇ ವಿಧವಾಗಿ ಇಲ್ಲಿ ವೇದದ ವಿಷಯದಲ್ಲಿ ಕೂಡ ಒಂದು ಪ್ರಾಸೆಸ್ಸು, ಯಾರ್ಯಾರು ಮಾಡಬಹುದು ಯಾರ್ಯಾರು ಮಾಡಬಾರದು ಅನ್ನುವ ಒಂದು ವಿಧಾನ ಇದೆ. ಅದು ಹೆಚ್ಚು ಕಡಿಮೆ ಮಾಡುವುದು ಅಂದರೆ ತಾರತಮ್ಯ ಹೇಳುವುದಕ್ಕಾಗಿ ಅಲ್ಲ, ಅದು ವಿಧಾನವನ್ನು ಹೇಳುವುದಕ್ಕೆ, ಪ್ರೊಸೀಜರಲ್ ಥಿಂಗ್ ಅದು ಅಷ್ಟೇ. ಆದ್ದರಿಂದ ಅದು ಶೂದ್ರರನ್ನು ಕಡಿಮೆ ಮಾಡುವುದಲ್ಲ, ಶೂದ್ರರು ಸಹಿತ ಅವರು ಭಕ್ತಿಯಿಂದ ತಾವು ಪವಿತ್ರರಾಗ್ತಾರೆ, ಇನ್ನೊಬ್ಬರನ್ನು ಪವಿತ್ರ ಮಾಡುವ ಸಾಮರ್ಥ್ಯವನ್ನು ಪಡೀತಾರೆ. ಅಷ್ಟೇ ಅಲ್ಲದೆ ಭಗವಂತನಿಗೆ ಅನುಗ್ರಹಕ್ಕೂ ಪಾತ್ರರಾಗ್ತಾರೆ, ಮೋಕ್ಷಕ್ಕೂ ಅರ್ಹರಾಗಿದ್ದಾರೆ. ಆದ್ದರಿಂದ ಅವರ ಪಾವಿತ್ರ್ಯತೆಗೆ ವೇದಗಳೇ ಬೇಕಾಗಿ ಇಲ್ಲ. ವೇದಗಳು ಇಲ್ಲದೇ ಇದ್ದರೂ ಕೂಡ ಶೂದ್ರರು ಪವಿತ್ರರಾಗಬಹುದು ಅವರವರ ಕರ್ಮಗಳ ಮೂಲಕವಾಗಿ. ಆದ್ದರಿಂದ ಪಾವಿತ್ರ್ಯತೆಗೂ ವೇದಾಧಿಕಾರಕ್ಕೂ ಲಿಂಕ್ ಬೇಕಾಗಿಲ್ಲ, ದೇರ್ ಇಸ್ ನೋ ಕನೆಕ್ಷನ್, ಲಿಂಕೇ ಇಲ್ಲ ಅಂತ ಹೇಳಿ ನಾವು ಅದು ಒಂದು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಪ್ರಶ್ನೆ, ಶೂದ್ರರು ಪರಮಾತ್ಮನ ಭಕ್ತಿಯಿಂದ ಪವಿತ್ರರಾಗಬೇಕಂತ ಹೇಳಿದ್ರೆ, ಸರಿ, ಭಕ್ತಿಯಿಂದ ಪವಿತ್ರರಾಗಿದ್ದಾರೆ, ಪವಿತ್ರ ಭಕ್ತಿ ಇರುವ ಶೂದ್ರರು ಅವರು ವೇದಾಧ್ಯಯನ ಮಾಡೋಕ್ಕೆ ಅಧಿಕಾರಿ ಆಗ್ತಾರ, ಅಂದ್ರೆ ವೇದಾಧಿಕಾರ ಭಕ್ತಿ ಇರುವ ಶೂದ್ರರಿಗೆ, ಭಕ್ತಿ ಇರುವುದರಿಂದ ಅವರು ಒಳ್ಳೆ ಕರ್ಮ ಮಾಡಿದಂತೆ ಆಗತ್ತೆ. ಒಳ್ಳೆ ಕರ್ಮ ಮಾಡಿದ್ದಾರೆ, ಭಕ್ತಿ ಇದೆ, ಭಕ್ತಿ ಇರುವ ಶೂದ್ರನು ಅವನಿಗೆ ವೇದಾಧಿಕಾರ ಇದೋ ಅಂತ ಮತ್ತೂ ಪ್ರಶ್ನೆ ಮಾಡಿದರೆ, ಸೊ ಅಲ್ಲಿ ವಿಶೇಷವಾಗಿ ಅತ್ಯಂತ ಭಕ್ತರಾದಂತಹ ಶೂದ್ರರಿಗೆ ವಿಶೇಷ ಕಾರಣಗಳಿಂದ ಅವರಿಗೆ ವೇದಾಧಿಕಾರವು ಬರುತ್ತೆ. ಸಾಮಾನ್ಯವಾಗೆಲ್ಲ ಅಂದರೆ ಉದಾಹರಣೆಗೆ ಕರ್ಣ, ಕರ್ಣ ಅವನು ಸೂತ ಜಾತಿಗೆ ಸೇರಿದವನಾಗಿದ್ದ, ಆದರೂ ಅವನಿಗೆ ಭಕ್ತ ಆಗಿದ್ದಂತ ಅಂದರೆ ಎಕ್ಸೆಪ್ಷನಲ್ ಕಂಡೀಷನಲ್ಲಿ ಅದು ಬರುತ್ತೆ. ಆದರೆ ಒಂದು ಪ್ರಶ್ನೆ ಬರುತ್ತೆ ಅಲ್ಲಿ, ಯಾರು ಸ್ವಾಭಾವಿಕ ಶೂದ್ರರಾಗಿದ್ದಾರೆ, ಯಾರು ವೇದಾಧಿಕಾರವನ್ನು ಪಡೆದಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಅದಕ್ಕೆ ಏನು ಮಾಡ್ತೀವಿ, ವಿ ಟೇಕ್ ಇಟ್ ಎ ಈಸಿಯಸ್ಟ್ ಸ್ಟೆಪ್. ಸ್ವರೂಪ ಅವರು ಸ್ವರೂಪದಲ್ಲಿ ಬ್ರಾಹ್ಮಣರಾಗಿರಬಹುದು, ಶೂದ್ರ ಜನ್ಮ ಬಂದಿರಬಹುದು, ಆದ್ದರಿಂದ ವೇದಾಧಿಕಾರ ಇರಬಹುದಲ್ಲವಾ ಅಂತ ಇತ್ಯಾದಿ ಪ್ರಶ್ನೆಗಳು ಬಂದರೆ ಅದು ಗೊತ್ತಿಲ್ಲದೇ ಇರುವ ವಿಷಯ. ಅದಕ್ಕಾಗಿಯೇ ಮಾರ್ಗದರ್ಶನಕ್ಕಾಗಿ ವಿದುರ ಸಾಕ್ಷಾತ್ ಯಮನವತಾರ ಆದರೂ ಕೂಡ ಅವರಿಗೆ ವೇದಗಳೆಲ್ಲ ಗೊತ್ತಿತ್ತು, ಆದರೂ ಕೂಡ ಲೋಕಕ್ಕೆ ಮಾರ್ಗದರ್ಶನ ಮಾಡುವುದಕ್ಕಾಗಿ ಅವರು ತೋರಿಸಿಲ್ಲ. ಅಂದರೆ ಏನು, ನಮಗೆ ಎಲ್ಲಿ ಆದರೆ ವಿಷಯ ಗೊತ್ತಿಲ್ಲವೋ ಅಲ್ಲಿ ಸುಲಭವಾದ ಮಾರ್ಗವನ್ನು ಅವಲಂಬನ ಮಾಡ್ತೀವಿ. ಅಂದರೆ ಸ್ವರೂಪ ಎಂಥದ್ದು ಅನ್ನುವುದು ನಮಗೆ ಗೊತ್ತಿಲ್ಲ ಆದ್ದರಿಂದ, ಸ್ವರೂಪ ಜಾತಿ ವರ್ಣ ಅನ್ನುವುದು ಗೊತ್ತಿಲ್ಲ ಆದ್ದರಿಂದ ನಾವು ಜನ್ಮತಃ ಬಂದಿದ್ದನ್ನು ನೆಕ್ಸ್ಟ್ ಬೆಸ್ಟ್ ಅಂತ ಹೇಳಿ, ಅದನ್ನು ಗೊತ್ತಿರುವಂಥದ್ದನ್ನು ಗೊತ್ತಿಲ್ಲದೆ ಇರುವುದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಇಟ್ಕೊಳ್ಳುವಂಥದ್ದು, ಯಾಕಂದ್ರೆ ಗೊತ್ತಿಲ್ಲದೆ ಇರುವುದನ್ನು ಫಾಲೋ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅಂತಹ ಸರ್ಕಮ್ಸ್ಟೆನ್ಸಸ್ ನಲ್ಲಿ ಗೊತ್ತಿರುವಂತಹ ಜನ್ಮ ಸಂಬಂಧವಾದಂತಹ ಬ್ರಾಹ್ಮಣ ಕ್ಷತ್ರಿಯ ವೈಶೂದ್ರರ ನಿಯಮಗಳನ್ನು ರೂಲ್ಸ್ ಅನ್ನು ಫಾಲೋ ಮಾಡುವುದು. ಸ್ವರೂಪತಃ ಅದಿರಬಹುದು ಇದಿರಬಹುದು ಅಂತ ಹೇಳಿದ್ರೆ ಅದು ನಮಗೆ ಗೊತ್ತಿಲ್ಲ, ಸ್ವರೂಪ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಎಕ್ಸೆಪ್ಷನಲ್ ಕಂಡೀಷನ್ಸ್ ಇದಾಗಬಹುದು ಅದೇ ಆಗ್ಬೋದು ಅಂದ್ರೆ ಗೊತ್ತಿಲ್ಲ ಆದ್ದರಿಂದ, ಅಲ್ಲ ಅಂತಹ ಎಕ್ಸೆಪ್ಷನಲ್ ಕಂಡೀಷನ್ಸ್ ನಾವು ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಯಾವುದು ಸುಲಭವಾಗಿ ಅನುಸಾರ ಮಾಡಬಹುದು ಅದನ್ನು ಮಾಡುವುದು ಅಂತ ಹೇಳಿ ಒಂದು. ಆದ್ದರಿಂದ ಇನ್ನೊಂದು ಕೂಡ ಹೇಳ್ತಾರೆ, ನಾವು ಗೀತೆಯಲ್ಲಿ ಒಂದು ಕಡೆ ಬರುತ್ತೆ ಏನಂತ ಹೇಳಿದರೆ ಪಾಪಜನ್ಮ ಅನ್ನುವ ಒಂದು ಪ್ರಸಂಗ ಬರುತ್ತೆ, 9ನೇ ಅಧ್ಯಾಯದಲ್ಲಿ ಬರುತ್ತೆ. ಅಲ್ಲಿ ಪಾಪ ಅಂತ ಹೇಳಿದಾಗ, ಅಲ್ಲಿ ಪಾಪಜನ್ಮ ಅಂತ ಹೇಳಿದಾಗ ಯಾವುದು ಪಾಪಜನ್ಮ ಅನ್ನೋದು ಆಚಾರ್ಯರು ವರ್ಣನೆ ಮಾಡಿ ಹೇಳ್ತಾರೆ. ಅಂದರೆ ಸ್ವರೂಪತಃ ಬ್ರಾಹ್ಮಣನಾದವನು ಕರ್ಮಗಳ ಮೂಲಕವಾಗಿ ಶೂದ್ರ ಜಾತಿಯಲ್ಲಿ ಹುಟ್ಟರೆ ಪಾಪಯೋನಿ ಅಂತ ಪ್ರಯೋಗ ಮಾಡ್ತಾರೆ, ಪಾಪಯೋನಯ ಅಂತ ಅಲ್ಲಿ ಪ್ರಯೋಗ ಇದೆ. ಪಾಪಯೋನಿಗಳು ಅಂದರೆ ಜನ್ಮತಃ ಅವರು ಬೇರೆ ಯೋನಿಯನ್ನು ಅಂದರೆ ಸ್ವಾಭಾವಿಕ ಬ್ರಾಹ್ಮಣರಾಗಿ ಶೂದ್ರ ಜನ್ಮ ಬಂದರೆ ಅದನ್ನು ಪಾಪಯೋನಿ ಅಂದರೆ ಅವರು ಕರ್ಮಗಳನ್ನು ಅಂತಹ ಕರ್ಮ ಮಾಡಿದ್ದಾರೆ ಆ ವಿಧವಾಗಿ ಜನ್ಮವನ್ನು ಪಡೆದಿದ್ದಾರೆ ಅಂತೇಳಿ. ಅದೇ ವಿಧವಾಗಿ ಸ್ತ್ರೀ ಸ್ವಾಭಾವಿಕ ಪುರುಷನಾದವನು ಅವನಿಗೆ ಸ್ತ್ರೀ ಜನ್ಮ ಬಂದರೆ ಅದು ಪಾಪಯೋನಿ ಆಗುತ್ತೆ. ಸ್ತ್ರೀಯರೆಲ್ಲರೂ ಪಾಪಯೋನಿಗಳಲ್ಲ, ಶೂದ್ರರೆಲ್ಲರೂ ಪಾಪಯೋನಿಗಳಲ್ಲ. ಆದ್ದರಿಂದ ಅಲ್ಲಿ ಆ ಪಾಪಯೋನಿ ಅನ್ನುವ ಅರ್ಥವನ್ನು ವಿಶೇಷವಾಗಿ ಸ್ಪೆಸಿಫಿಕ್ ಆಗಿ ವರ್ಣನೆ ಮಾಡಿ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲರೂ ಕೂಡ ಮೋಕ್ಷಾಧಿಕಾರಿತ್ವ ಅನ್ನುವುದು ಅದು ವೇದಾಧಿಕಾರಿತ್ವಕ್ಕೆ ಸಂಬಂಧಪಟ್ಟದ್ದು ಅಲ್ಲ. ಅಷ್ಟೇ ಅಲ್ಲದೆ ಜನ್ಮತಃ ನಾವು ಇರುವಂಥದ್ದನ್ನು ಫಾಲೋ ಮಾಡುವುದು ಸುಲಭವಾಗಿರತ್ತೆ ಅನ್ನುವ ಕಾರಣದಿಂದಾಗಿ ಗೊತ್ತಿಲ್ಲ ಆದ್ದರಿಂದ ಸ್ವರೂಪತಃ ಹೇಗಿದೆ ಅನ್ನೋದು ಅದಕ್ಕೆ ಮಾಡುವುದು ಅಂತ ಹೇಳಿ ತಿಳ್ಕೋಬೇಕು. ಅದರಿಂದ ವೇದಾಧಿಕಾರಕ್ಕೂ ಶೂದ್ರರಿಗೂ ಪಾದದಿಂದ ಹುಟ್ಟುವುದಕ್ಕೂ ಮೋಕ್ಷಾಧಿಕಾರಕ್ಕೂ ಎಲ್ಲಿ ಎಲ್ಲಿ ಕನೆಕ್ಷನ್ ಇದೆ ಎಲ್ಲಿ ಕನೆಕ್ಷನ್ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಈ ಪ್ರಶ್ನೆಗಳಿಗೆಲ್ಲ ಒಂದು ಸೂಕ್ತವಾದ ಸಮಾಧಾನ ಸಿಗುತ್ತೆ ಅಂತ ಹೇಳ್ತಾ ನಾವು ನೆಕ್ಸ್ಟ್ ಇದಕ್ಕೆ ಮೇಲೆ ಪ್ರಶ್ನೆಗಳು ಬೇಕಾದಷ್ಟು ಬರಬಹುದು. ಬಟ್ ಮಂಗಳಂ ಅನ್ನೋದನ್ನು ಕೂಡ ಹೇಳಿಬಿಟ್ಟು ದೆನ್ ಎರಡಕ್ಕೂ ಸೇರಿ ಪ್ರಶ್ನೆಗಳನ್ನು ಮಾಡಬಹುದು. ಮಂಗಳ ಅನ್ನುವ ಶಬ್ದ ನೀವು ಎಲ್ಲ ಕಡೆ ಕೇಳಿದಿರಿ, ಇದು ಮಂಗಳಕರ ಶುಭಕರ ಶುಭತ್ವವನ್ನು ಹೇಳುವಂಥದ್ದು ಮಂಗಳ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡಿದ್ರು. ಸೊ ಇದು ಭಗವಂತನ ಮಂಗಳ ಸ್ವರೂಪತ್ವವನ್ನು ನಾವು ಅನೇಕ ಕಡೆ ಬರುತ್ತೆ, ಮಂಗಳಂ ಭಗವಾನ್ ವಿಷ್ಣು, ಮಂಗಳಂ ಮಧುಸೂದನ, ಮಂಗಳಂ ಪುಂಡರೀಕಾಕ್ಷ, ಮಂಗಳಂ ಗಡದ ಅಂತ ಹೇಳುವಂಥದ್ದು. ಅದೇ ವಿಧವಾಗಿ ನಮ ಪರಮ ಕಲ್ಯಾಣ ನಮ ಪರಮ ಮಂಗಳ ಅಂತೇಳಿ ಭಗವಂತನನ್ನು ಮಂಗಳ ಅಂತ ಅನೇಕ ಕಡೆ, ಅದೇ ವಿಧವಾಗಿ ಕಲ್ಯಾಣ ಅನ್ನುವ ಶಬ್ದ ಅರ್ಥವನ್ನೇ ಈ ಮಂಗಳ ಕಲ್ಯಾಣ ಸಿನನಿಮ್ಸ್ ಒಂದೇ ಅರ್ಥವನ್ನು ಕೊಡುತ್ತೆ. ಅದೇ ವಿಧವಾಗಿ ಭಗವಂತ ನಿತ್ಯ ಮಂಗಳ ಸ್ವರೂಪ, ಅವನು ಯೇಷಾಂ ಹುದಿಸ್ತೋ ಭಗವಾನ್ ಮಂಗಳಾಯತನು ಹರಿ ಅಂತೇಳಿ, ಅವನು ಮಂಗಳ ಸ್ವರೂಪನು ಅಂತ ಹೇಳಿದರೆ ತಾನು ಇರುವ ಸ್ಥಳಗಳೆಲ್ಲವೂ ಕೂಡ ಮಂಗಳಕರ ಮಾಡ್ತಾನ ಅವನು. ಹೇಗಾದ್ರೆ ಪವಿತ್ರತೆಯನ್ನೆಲ್ಲದಕ್ಕೂ ಕೊಡಬೇಕಾಗಿದ್ದ ರೀತಿಯಲ್ಲಿ ಅದೇ ವಿಧವಾಗಿ ಮಂಗಳತ್ವವನ್ನು ಕೂಡ ಎಲ್ಲೆಲ್ಲಿ ಕೊಡಬೇಕೋ ಕೊಡಬೇಕಾಗಿದ್ದ ರೀತಿಯಲ್ಲಿ ಅವನು ಕೊಡ್ತಾನೆ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು. ಇನ್ನೊಂದು, ಅವನು ಮಂಗಳ ಅಂತ ಹೇಳಿದರೆ ಮಂಗಂ ಗತಿಂ ಲಾತಿ, ಮಂಗ ಅನ್ನೋ ಶಬ್ದಕ್ಕೆ ಹೋಗುವುದು, ಜ್ಞಾನಗತಿ, ಗತಿ ಅಂದರೆ ಗಮನ, ಗೋಯಿಂಗ್, ಗೋ ಅನ್ನೋ ಎರಡು ಕೂಡ ಜ್ಞಾನವನ್ನು ಗತಿಯನ್ನು ಎರಡನ್ನೂ ತೋರಿಸುವಂಥದ್ದು ಮಂಗಳ ಶಬ್ದ. ಆದ್ದರಿಂದ ಈ ಮಂಗಂ ಅನ್ನೋ, ಮಂಗ ಅಂದರೆ ಗತಿ, ಗತಿ ಅಂದರೆ ಎರಡರ್ಥ, ಒಂದು ಗಮನ ಹೋಗುವುದು ಗೋಯಿಂಗ್, ಇನ್ನೊಂದು ಜ್ಞಾನ ನಾಲೆಡ್ಜ್. ಎರಡೂ ಕೂಡ ಭಗವಂತ ಅಂದರೆ ನಮಗೆ ಹೋಗುವ ಸಾಮರ್ಥ್ಯ, ಅಲ್ಲಿ ಸಂಚಾರ ಮಾಡುವ ಸಾಮರ್ಥ್ಯವನ್ನು, ಗಮನ ಸಾಮರ್ಥ್ಯವನ್ನು ಭಗವಂತ ಕೊಡ್ತಾನೆ, ಗತಿ ಕೊಡ್ತಾನೆ. ಆದ್ದರಿಂದ ಮಂಗಳ, ಮಂಗಂ ಲಾತಿ, ಒಂದು ಮಂಗಳ ಅನ್ನೋದು ಆಸ್ ಎ ಹೋಲ್ ತಗೊಳ್ಳುವುದು ಒಂದರ್ಥ ಕಲ್ಯಾಣ ಅಂತೇಳಿ. ಇನ್ನೊಂದು ಮಂಗಂ ಲಾತಿ, ಗತಿಂ ಲಾತಿ, ಗತಿಯನ್ನು ಕೊಡುವವನು ಅನ್ನುವ ಅರ್ಥ. ಗತಿ ಅಂದರೆ ಚಲಿಸುವುದು ಅಂತ, ಮೂವಿಂಗ್ ಅಬೌಟ್, ಅಂಡ್ ಗತಿ ಅಂದರೆ ಜ್ಞಾನ. ಎರಡನ್ನು ಜ್ಞಾನ ಪ್ರದಾಯಕ ಅಂಡ್ ಆಲ್ಸೋ ಚಾಲನ ಪ್ರದಾಯಕ, ಎರಡು ಭಗವಂತ ಚಲಿಸುವ ಪ್ರೇರಣೆ ಶಕ್ತಿ ಎರಡನ್ನೂ ಕೊಡ್ತಾನವನು. ಅಲ್ಲಿ ಓಡಾಡುವ ಪ್ರೇರಣೆ, ಅಲ್ಲಿ ಓಡಾಡುವ ಶಕ್ತಿ ಎರಡನ್ನೂ ಕೊಡುವನಾಗಿದ್ದಾನೆ. ಆದ್ದರಿಂದ ಅವನು ಮಂಗಳ ಅಂಥೇಳಿ. ಅದೇ ವಿಧವಾಗಿ ಜ್ಞಾನ ಮಂಗಂ ಅವಗತಿಂ, ಗತಿ ಅವಗತಿ, ಜ್ಞಾನ ಚಲನ ಎರಡನ್ನು ಕೂಡ ಕೊಡ್ತಾನೆ ಭಗವಂತ ಅನ್ನುವುದು. ಇನ್ನೊಂದು ಮಂಗಳ ಅನ್ನುವುದು ಬೇರೆ ಬೇರೆ ತಗೊಂಡ್ರೆ ಮ ಗ ಲ ಮೂರು ಶಬ್ದಗಳಿದೆ. ಅವನು ಮಂ, ಮಂ ಅಂದರೆ ಏನು, ಮಾತಿ ಎಲ್ಲ ಕಡೆ ಮಾಣ ಪ್ರಮಾಣ, ಮಾ ಅನ್ನೋದು ಜ್ಞಾನವನ್ನು ಹೇಳುವಂಥದ್ದು. ಇನ್ನೊಂದು ಮಾ ಅಂದರೆ ನಿರ್ಮಾಣ, ಸ್ಟ್ರಕ್ಚರ್, ಯಾವುದಾದ್ರೂ ಬಿಲ್ಡ್ ಮಾಡುವುದಕ್ಕೆ ಮಾ ಅಂತೀವಿ. ಆದ್ದರಿಂದ ಮಂ ಅಂದರೆ ಭಗವಂತ, ಸೃಷ್ಟಿಕರ್ತ ಅನ್ನುವುದು. ಗಮನ ಮೂವ್ಮೆಂಟ್ಸ್ ಅಂತ ಹೇಳಿದಾಗ ಎಲ್ಲ ಚಟುವಟಿಕೆಗಳು, ವ್ಯಾಪಾರಗಳು, ಜೀವನ ವ್ಯಾಪಾರಗಳು ಅಂದರೆ ಸ್ಥಿತಿ ಹೇಳುವಂಥದ್ದು. ಅದನ್ನು ಮಂ ಗ ಲ ಲಾ ಲಯ ಅಂತೇಳಿ. ಆದ್ದರಿಂದ ಸೃಷ್ಟಿ ಸ್ಥಿತಿ ಲಯ ಮೂರನ್ನೂ ಮಾಡುವವನು ಅನ್ನುವ ಅರ್ಥದಲ್ಲಿ ಕೂಡ ಮಂಗಳ, ಸೃಷ್ಟಿ ಸ್ಥಿತಿ ಲಯ ಕಾರಕ ಅಂತೇಳಿ ಮಂಗ ಲ ಅಂತೇಳಿ. ಲ ಅಂದರೆ ಲಯ ಅಂತ ತಗೊಂಡರೆ ಅವನು ಮಂಗಳಂ ಅಂತೇಳಿ. ಇನ್ನೊಂದು ಮಂಗಳಂ ಅಂತ ಹೇಳಿದರೆ ಮಾ ಅಂದರೆ ಜ್ಞಾನ ಅಂತ ತಗೊಂಡ್ರೆ, ಗ ಅಂತ ಹೇಳಿದಾಗ ಮಾ ಗ ಅಂದರೆ ಜ್ಞಾನ ಅಂತವನಿದೆ, ಮಾ ಅನ್ನೋದಕ್ಕೆ ಜ್ಞಾನ ಅಂತ ತಗೊಂಡ್ರೆ ಗ ಅನ್ನೋದಕ್ಕೆ ಗಮನ ಚಲನ. ಸೊ ಜ್ಞಾನ ಮಾ ಗ ಇವು ಎರಡನ್ನು ಕೂಡ ಲಾತಿ ಕೊಡ್ತಾನೆ. ಅಂದರೆ ನಾವು ಮೊದಲು ಜ್ಞಾನವನ್ನು ಚಲನವನ್ನು ಸಪರೇಟ್ ಆಗಿ ನೋಡಿದ್ದೀವಿ, ಎರಡನ್ನು ಕೊಡುವಂಥದ್ದು ಕೂಡ ಈ ಶಬ್ದದಲ್ಲಿ ಬರುತ್ತೆ. ಮಮ್ ಅಂದರೆ ಜ್ಞಾನವನ್ನು, ಗ ಅಂದರೆ ಗತಿಯನ್ನು, ಎರಡನ್ನು ಕೊಡ್ತಾನೆ. ಆದ್ದರಿಂದ ಅವನು ಮಂಗ ಲಾ ಅನ್ನೋದು ಭಗವಂತನ ಇನ್ನೊಂದು ಹೆಸರು. ಈ ವಿಧವಾಗಿ ಹೇಳಿದಾಗ ಮಂಗಳ ಅನ್ನುವ ಶಬ್ದಕ್ಕೆ ಏನು ಅರ್ಥ ಅಂದರೆ, ಯಾವುದು ಸುಖವನ್ನು ಕೊಡುತ್ತೋ ಅದು ಮಂಗಳ. ಅಂದರೆ ರೂಟ್ ಮೀನಿಂಗ್ ತಗೊಂಡ್ರೆ ಮಂಗಳ ಅನ್ನುವ ಶಬ್ದಕ್ಕೆ ಸುಖ ಹೇತುವು, ಸುಖವನ್ನು ಕೊಡುವಂಥದ್ದು ಮಂಗಳ. ಯಾವುದು ಯಾವುದು ನಮ್ಮ ಪ್ರಪಂಚದಲ್ಲಿ ಇದು ಮಂಗಳಕರವಾ ಅಲ್ಲವಾ ಅಂದರೆ ಅದು ಇವೆಂಚುಯಲ್ ಆಗಿ ಸುಖವನ್ನು ಕೊಡುತ್ತೋ ಇಲ್ಲವೋ, ಅಂದರೆ ಸುಖವನ್ನು ಕೊಟ್ಟರೆ ಅದು ಮಂಗಳ ಆಗತ್ತೆ ಅಂತೇಳಿ, ಮಂಗಳಕರ ಅಂತೇಳಿ. ಅದಕ್ಕೆ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ತಂದಿದ್ದಾರೆ, ಸುರಾಪಾನ, ಸುರಾಪಾನ ಮಾಡುವ ಅವನಿಗೆ ಸುಖ ಸಿಗತ್ತೆ, ಆದ್ದರಿಂದ ಸುರಾಪಾನ ಅದನ್ನು ಮಂಗಳ ಅಂತ ಕರಿಬೋದಾ? ಯಾಕಂದ್ರೆ ಸುಖ ಪಡುತ್ತೆ, ಸುಖ ಹೇತು, ಆದ್ದರಿಂದ ಸುರಾಪಾನ ಕಲ್ಲನ್ನು ಕುಡಿಯುವುದು ಅದು ಮಂಗಳ ಅಂತ ಕರಿಬೋದಾ ಅಂದರೆ, ಅದಕ್ಕೆ ಹೇಳ್ತಾರೆ ದುಃಖ ಮಿಶ್ರಿತವಾಗದೇ ಇರುವ ಸುಖವನ್ನು ಕೊಡುವ, ಅದಕ್ಕೆ ದಾರಿಯಾಗುವಂಥದ್ದು ಅದು ಮಂಗಳ. ಅಂದರೆ ಅದರಲ್ಲಿ ಟಾರ್ಮೆಂಟ್ ಇರಬಾರದು, ಅಂತಹದ್ದು ಮಂಗಳಕರ. ಅದಕ್ಕೆ ಕಲ್ಯಾಣ, ಶುಭ, ಮಂಗಳ ಅಂತ ಹೇಳುವಾಗ ಅದರಲ್ಲಿ ದುಃಖ ಮಿಶ್ರಿತವಿರೋದಿಲ್ಲ, ಅಶಾಶ್ವತವಾಗಿರಬಹುದು ಅಂಥದ್ದಿರಬಹುದೇ ಹೊರತು, ಉದಾಹರಣೆಗೆ ಈ ಇಂಟಾಕ್ಸಿಕೇಷನ್ ತಗೊಂಡ್ರೆ, ಸುರಾಪಾನ ತಗೊಂಡ್ರೆ ಅದು ಮೇಲ್ನೋಟಕ್ಕೆ ಸುಖ ಇದ್ದಂತೆ ಅಂತ ಅವನಿಗೆ ಅನ್ಸತ್ತೆ ಅಷ್ಟೇ ಹೊರತು, ಅದರಿಂದ ಬೇಕಾದಷ್ಟು ಅನಾರೋಗ್ಯ ಆಗತ್ತೆ, ದುಃಖಗಳು ಬರುತ್ತೆ. ಅಂದರೆ ಡೈರೆಕ್ಟ್ ಆಗಿಯೇ ದುಃಖ ಹೇತುವಾಗಿರುವಂಥದ್ದು ಅದು ಸುಖ ಹೇತುವಲ್ಲ, ಆದ್ದರಿಂದ ಅದು ಮಂಗಳಕರ ಅಲ್ಲವೇ ಅಲ್ಲ. ಯಾವುದಾದರೂ ಮಂಗಳಕರ ಹೌದಾ ಅಲ್ಲವಾ ಅಂತ ಹೇಳಿದರೆ ಅದು ಯಾವುದಕ್ಕೆ, ಅದರ ಉದ್ದೇಶ ಏನಾಗಿದೆ, ಅದು ಭಗವಂತನಿಗೆ ಪ್ರೀತಿಕರವಾದದ್ದೋ ಇಲ್ಲವೋ, ಭಗವಂತನಿಗೆ ಮೆಚ್ಚುಗೆ ಇರುವಂಥದ್ದೋ ಅಲ್ಲವೋ ಅನ್ನುವುದು ಅದು ಮಂಗಳ ಹೌದೋ ಅಲ್ಲವೋ ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಆ ವಿಧವಾಗಿ ಮಂಗಳ ಯಾವುದು ಭಗವಂತನಿಗೆ ಇಷ್ಟವಾಗಿರುತ್ತೋ ಅದು ಮಂಗಳ ಅಂಥೇಳಿ ನಾವು ಅರ್ಥ ಮಾಡಿಕೊಂಡಾಗ ಸರಿ.